ಚಂದ್ರಲೋಕದಲ್ಲೊಂದು ಯಾನ. ಇಂದು ಚಂದ್ರಗ್ರಹಣ. ತನ್ನಷ್ಟಕ್ಕೆ ತಾನು ಸಂಭವಿಸುವ ಖಗೋಳದ ವಿದ್ಯಮಾನದ ಬಗ್ಗೆ ಮಾನವರ ಕುತೂಹಲ ಸಹಜವಾದದ್ದು. ಈ ಕುತೂಹಲ ಕೆಲವರನ್ನು ವೈಜ್ಞಾನಿಕ ದೃಷ್ಟಿಕೋನ ಹೊಂದಲು ಪ್ರೇರೇಪಿಸಿದರೆ ಕೆಲವರನ್ನ ಭಯದಿಂದ ಮೌಢ್ಯದತ್ತ ದೂಡುತ್ತದೆ. ನಿಗದಿತ ಸಮಯಕ್ಕೆ ಆರಂಭವಾಗಿ ಕರಾರುವಾಕ್ಕಾದ ಸಮಯಕ್ಕೆ ಮುಗಿಯುವ ಈ ಘಟನೆಯ ಬಗ್ಗೆ, ಘಟನೆಗೆ ಕಾರಣರಾದವರ ಬಗ್ಗೆ ನಮ್ಮ ಭಾವನೆಗಳು ನಿಗದಿತ ದಿಕ್ಕಿನೆಡೆಗೆ ಹರಿಯಬೇಕು ಅಂತಿಲ್ಲವಲ್ಲ. ಈಗಾದದ್ದು ಅದೇ. ಗ್ರಹಣದ ನೆವನದಲ್ಲಿ ಚಂದ್ರ ಮನವನ್ನು ಆವರಿಸಿಕೊಂಡಿದ್ದ. ಅರಿಯುವ ಮುನ್ನವೇ ಲಹರಿಯೊಂದು ಹುಟ್ಟಿಕೊಂಡಿತ್ತು. ಬಾಲ್ಯಕ್ಕೂ ಚಂದ್ರನಿಗೂ ಬಿಟ್ಟೂ ಬಿಡದ ನಂಟು. ಅಮ್ಮನ ಸೊಂಟದ ಮೇಲೆ ಕುಳಿತು ಚಂದಮಾಮನನ್ನು ನೋಡುತ್ತಾ ಬಾಯಿಗೆ ತುತ್ತುಣಿಸಿಕೊಳ್ಳುವ ದಿನಗಳಿಂದಲೇ ನಮ್ಮ ಮತ್ತು ಅವನ ಗೆಳೆತನ ಆರಂಭವಾಗುತ್ತದೆ. ಹೀಗೆ ಎಳೆಯ ಕಂದಮ್ಮಗಳಿಂದ ಆರಂಭವಾದರೆ ಶಾಲೆಗೆ ಹೋಗುವ ಚಿನ್ನರಿಂದ ಹಿಡಿದು ಪ್ರೇಮಿಗಳ ಪ್ರೀತಿಪಾತ್ರನೂ ಆಗಿ ಕಡೆಗೆ ಎಷ್ಟು ದೊಡ್ಡವರಲ್ಲೂ ಎಳೆತನವನ್ನು ಎಬ್ಬಿಸಿ ತಲೆ ನೆರೆತು ಆರಾಮ ಕುರ್ಚಿಯಲ್ಲಿ ಕುಳಿತವರಿಗೂ ಆರಾಮ ನೀಡುವವ ಈತ. ಹಾಗೆಂದೇ ಇರಬೇಕು. ಚಂದ್ರಮನ ಕುರಿತಾದ ಪ್ರಶ್ನೆ, ಕುತೂಹಲ, ಕವಿ ಸಮಯ, ಮಾತು, ಕಥೆ, ಆಟ, ತುಂಟಾಟಗಳಿಗೆ ತುದಿ ಮೊದಲೇ ಇಲ್ಲ. ನಮ್ಮ ಭಾಷೆಯ ಜಾಯಮಾನದಲ್ಲೂ ಚಂದಿರನ ಬಗ್ಗೆ ಬರುವಂಥ ಹೆಸರು ವರ್ಣನೆಗಳು ನಿಜಕ್ಕೂ ಅಚ್ಚರಿ ಹುಟ್ಟಿಸುತ್ತವೆ. ಚಂದ್ರನ ಮೇಲಿರುವ ಕಲೆಗಳ ಬಗ್ಗೆ ಚಿಕ್ಕವರಿದ್ದಾಗ ಅಜ್ಜಿ ಕಥೆಯೊಂದು ಕೇಳಿದ್ದು ನೆನಪಾಗುತ್ತದೆ. ಒಂದಾನೊಂದು ಕಾಡಿನಲ್ಲಿ ಅಪ್ಪ ಅಮ್ಮನನ್ನು ಕಳೆದುಕೊಂಡು ಅನಾಥವಾಗಿದ್ದ ಮೊಲದ ಮರಿಯೊಂದು ಬೆಳದಿಂಗಳ ರಾತ್ರಿಯಲ್ಲಿ ತೊರೆಯ ಬಳಿ ಕುಳಿತು ಶೋಕಿಸುತ್ತಿತ್ತು. ಆಗ ಆಕಸ್ಮಿಕವಾಗಿ ಸಿಂಹಿಣಿಯ ಕೈಗೆ ಸಿಕ್ಕಿಬಿತ್ತು. ಆ ಕಾಲದಲ್ಲಿ ಸಿಂಹಿಣಿಗೂ ಕೇಸರಗಳಿದ್ದುವಂತೆ. ಕಾಡನ್ನು ಪಾಲಿಸುವವರಿಗೆ ಅನಾಥರನ್ನು ರಕ್ಷಿಸುವುದು ಧರ್ಮ ಅಂತ ನಡುಗುತ್ತಲೇ ಹೇಳಿದ ಮೊಲದ ಮರಿಗೆ ಕಾಡಿನ ನ್ಯಾಯದ ಪ್ರಕಾರ ತಾನೀಗ ನಿನ್ನನ್ನು ತಿನ್ನಲೇಬೇಕು ಅಂತ ಅಬ್ಬರಿಸಿತು ಸಿಂಹಿಣಿ. ಕಾಪಾಡಿ ಅಂತ ಹುಯಿಲಿಡುತ್ತಿದ್ದ ಮೊಲವನ್ನು ಕಂಡು ಕನಿಕರಗೊಂಡ ಚಂದ್ರ ಪುಟ್ಟ ಮೊಲವನ್ನು ಬಿಟ್ಟು ಬಿಡುವಂತೆ ಸಿಂಹಿಣಿಯಲ್ಲಿ ಕೇಳಿದ. ಬೋಳು ಮಂಡೆಯ ಚಂದ್ರನ ಮಾತನ್ನೆಲ್ಲ ಕೇಳಿ ವ್ಯವಹಾರ ಮಾಡುವವಳು ತಾನಲ್ಲ ಅಂತ ಹೇಳಿದ ಸಿಂಹಿಣಿಯ ಮಾತಿಗೆ ಕೋಪಗೊಂಡ ಚಂದ್ರ ನಿನ್ನ ಮಂಡೆಯು ಬೋಳಾಗಲಿ ಅಂತ ಶಪಿಸಿ ಮೊಲವನ್ನು ತನ್ನಲ್ಲಿ ಹುದುಗಿಸಿಟ್ಟುಕೊಂಡನಂತೆ. ಅದರಿಂದ ಚಂದ್ರನಲ್ಲಿ ಕೃತಜ್ಞತೆಯಿಂದ ಕೈ ಮುಗಿದು ಕುಳಿತ ಮೊಲದ ಕಲೆಯನ್ನು ಕಂಡರೆ ಸಿಂಹಿಣಿಯ ಕೇಸರಗಳೆಲ್ಲ ಉದುರಿ ಬೋಳಾದವಂತೆ. ಈ ಕಥೆ ಹೀಗಾದರೆ ಮಗುವಾಗಿದ್ದಾಗ ಶ್ರೀರಾಮನು ಚಂದ್ರನನ್ನು ಬಯಸಿ ರಚ್ಚೆ ಹಿಡಿದ ಕಥೆ ನಮಗೆ ಯಾರಿಗೆ ಗೊತ್ತಿಲ್ಲ? ಮಂಥರೆ ತಂದುಕೊಟ್ಟ ಕನ್ನಡಿಯಲ್ಲಿ ಚಂದ್ರಬಿಂಬವನ್ನು ಕಂಡು ಚಂದ್ರನೇ ಕೈಗೆ ಸಿಕ್ಕ ಅಂತ ಸಂತೋಷಪಟ್ಟ ಕಥೆ ಇಂದಿಗೂ ಮಕ್ಕಳನ್ನು ರಂಜಿಸುವಂಥ ಗುಣವುಳ್ಳದ್ದು. ಚಂದ್ರನ ಕುರಿತಾದ ಶಿಶುಗೀತೆಗಳಿರುವುದು ಒಂದೇ ಎರಡೇ. ದೇವರ ಪೆಪ್ಪರ ಮೆಂಟೇನಮ್ಮ ಗಗನದೊಳಲೆಯುವ ಚಂದಿರನು ಎಷ್ಟೇ ತಿಂದರೂ ಖರ್ಚೇ ಆಗದ ಬೆಳೆಯುವ ಪೆಪ್ಪರ ಮೆಂಟಮ್ಮ ಎನ್ನುವ ಮೂಲಕ ಕುವೆಂಪು ಅವರೊಳಗಿರುವ ಮಗು ಚಂದ್ರನನ್ನು ತಿಂದು ನೋಡಿದರೆ ಹೇಗಿದ್ದೀತು ಅಂತ ಯೋಚಿಸುತ್ತದೆ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಬೆದರಿಹನೇ, ಈ ಪದ್ಯವಂತೂ ಈಗಿನ ಅಜ್ಜ ಅಜ್ಜಿಯರ ಕಾಲದಲ್ಲೂ ಬಹುಶಃ ಶಿಶುಗೀತೆಯಾಗಿ ಇದ್ದಿರಬಹುದು. ಇದೇ ಪದ್ಯದಲ್ಲಿ ಮುಂದುವರಿದು ಚಂದಿರನೆನ್ನಯ ಗೆಳೆಯನು ಅಮ್ಮ ನನ್ನೊಡನಾಡುವನು, ನಾನೂ ಓಡಲು ತಾನೂ ಓಡುವ ಚೆನ್ನಿಗ ಚಂದಿರನು ಎನ್ನುವ ಕವಿ ನೀರೆ ಹಿರೇಮಠ ಅವರ ವರ್ಣನೆಯಂತೂ ನಮ್ಮನ್ನ ಥಟ್ಟನೆ ಚಿಣ್ಣರನ್ನಾಗಿಸಿ ಯಾವುದೋ ಒಂದು ಗೊತ್ತಿಲ್ಲದ ಜಾಗಕ್ಕೆ ಕರೆದೊಯ್ಯುವ ಸಂಜೆಯ ಬಸ್ಸಿನಲ್ಲಿ ನಮ್ಮನ್ನ ಕುಳ್ಳಿರಿಸಿಬಿಡುತ್ತದೆ. ಬಾಲ್ಯದ ಆ ಬಸ್ಸು ಎಷ್ಟೇ ವೇಗದಲ್ಲಿ ಓಡಿದರೂ ಕಿಟಕಿಯಲ್ಲಿ ನೋಡಿದಾಗಲೆಲ್ಲ ತಪ್ಪದೆ ಗೋಚರಿಸುತ್ತಿದ್ದ ಆ ಚಂದಿರ ಹುಟ್ಟಿಸುತ್ತಿದ್ದ ಬೆರೆಗೇನು ಸಾಮಾನ್ಯದ್ದೇ. ಬಿಎಂ ಶರ್ಮಾ ಅವರ ಬಾವಿಯಲ್ಲಿ ಚಂದ್ರ ಕವನದಲ್ಲಿ ಗೋಪಿ ಮತ್ತೆ ಪುಟ್ಟು ಬಾವಿಯಲ್ಲಿ ಇಣುಕಿ ನೋಡಿದಾಗ ಒಂದು ಘೋರ ಅನಾಹುತವಾಗಿ ಬಿಡುತ್ತದೆ. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೆ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಚಂದ್ರನ ಹೆಸರಿನಲ್ಲಿ ಚಿಣ್ಣರ ಚಿತ್ತ ನಡೆಸುವ ತುಂಟಾಟಗಳ ಕ್ಯಾನ್ವಾಸ್ ಸಹ ಆಕಾಶದಷ್ಟೇ ದೊಡ್ಡದು. ಇಂತಿಪ್ಪ ಚಂದ್ರ ಇರುವಂತೆ ಇರದಷ್ಟು ಚಂಚಲ. ಹಾಗಾಗಿ ಯಾವತ್ತು ಹೇಗಿರುತ್ತಾನೆ ಎಂಬುದನ್ನು ತುಂಬ ರಸವತ್ತಾಗಿ ವರ್ಣಿಸುತ್ತಾರೆ ನಮ್ಮ ದ. ರಾ ಬೇಂದ್ರೆಯವರು. ಬಿದಿಗೆ ಚಂದಿರನಿಗೆ ದೀಪ ಹಚ್ಚಿದಂತೆ ಜೋಡಿದ್ದರೆ ಚವತಿ ಚಂದ್ರ ಕೋಡು ಮೂಡಿದಂತೆ ಇರುತ್ತಾನೆ. ಅಷ್ಟಮಿ ಚಂದಿರನು ಬಂದ ಅರ್ಧ ಬಿಟ್ಟು ಅರ್ಧ ತಿಂದ ಉಂಡಿ ಚೆಲ್ಲಿ ಕೊಟ್ಟ ನಿಲ್ಲಿ ಹುಡುಗನ ಅವನು ಎಂಬ ಕವಿ ಕಲ್ಪನೆ ಚಂದ್ರನಷ್ಟೇ ಪ್ರಿಯ ಎನಿಸುವುದಿಲ್ಲವೇ? ಇಂಥ ಚಂದ್ರನ ಮೇಲೆ ಮನುಷ್ಯ ಕಾಲಿಟ್ಟಾಗ ಅಜ್ಞಾತ ಕವಿಯೊಬ್ಬರಿಗೆ ಸಿಕ್ಕಾಪಟ್ಟೆ ಗಾಬರಿಯಾಗಿರಬೇಕು. ಹಾಗೆಂದೇ ಎಲ್ಲ ಮಕ್ಕಳ ಪರವಾಗಿ ಚಂದ್ರಲೋಕದೊಳಿನ್ನು ಮನೆಯ ಕಟ್ಟುವರಂತೆ ಇರುವೊಬ್ಬ ಚಂದ್ರನನ್ನು ಅಂದಗೆಡಿಸುವರೆ ಚಂದಮಾಮ ಎಂದು ಕರೆವುದಾರಮ್ಮ ಬಾಲರಾನಂದಕ್ಕೆ ಬರೆಯ ಕೊಡಿಸುವರೆ ಎಂದು ಮನಸ್ಸು ಕರಗುವಂತೆ ದುಃಖಿಸುತ್ತಾರೆ. ಇವೆಲ್ಲ ಮಕ್ಕಳ ಮನದ ಮಾತುಗಳಾದವು. ಹಾಗಂತ ದೊಡ್ಡವರೇನು ಕಡಿಮೆಯೇ? ರಸ್ತೆ ಮೇಲೆ ನಡೆಯುವ ಮದಿರಾ ಪ್ರಿಯರ ಪಾಲಿಗೆ ಲೋಕವೇ ತೂರಾಡಿದರೂ, ಚರಂಡಿ ತಾ ದಾರಿ ತಪ್ಪಿದರೂ ತಪ್ಪದೆ ದಾರಿದೀಪವಾಗುವವ ಚಂದ್ರನೇ ತಾನೇ? ಹಾಗೆಂದೇ ನಮ್ಮ ಜಿ ಪಿ ರಾಜರತ್ನಂ ಅವರು ಬೆಳದಿಂಗಳ ರಾತ್ರಿ ಅನ್ನೋ ಕವನದಲ್ಲಿ ಹೇಳಿದ್ದು. ಆಕಾಶದ ಚಂದ್ರನ್ನ ಪಡಖಾನೆ ದೀಪಕ್ಕೆ ಹೋಲಿಸದೆ ಹೋಯ್ತಂದ್ರೆ ತೆಪ್ಪ ಆಯ್ತದೆ. ಇನ್ನು ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ಅಥವಾ ತಿಂಗಳ ಚೆಲುವಿನ ಮಂಗಳ ಮೂರ್ತಿಯಂಥ ವರ್ಣನೆಗಳು ಹಲವೆಡೆ ದೊರೆಯಬಹುದು. ಚಂದ್ರನ ಬೆಳಕನ್ನೇ ಸೇವಿಸಿ ಬದುಕುವ ಚಕೋರ ಪಕ್ಷಿಯ ಕಲ್ಪನೆಯಂತೂ ರಮ್ಯ ಕವಿಸಮಯ. ಕೆ ಎಸ್ ನರಸಿಂಹಸ್ವಾಮಿಯವರ ಕಬ್ಬಿಗನೂರಿಗೆ ದಾರಿಗಳಿದ್ದರೆ ಕನಸೇ ಇರಬೇಕು ಈ ಸಾಲುಗಳನ್ನು ಬದಲಿಸಿ ಚಂದಿರನೂರಿಗೆ ದಾರಿಗಳಿದ್ದರೆ ಕನಸೇ ಇರಬೇಕು, ಅಲ್ಲಿಯ ಒಡೆತನ ಸಿಗುವಂತಿದ್ದರೆ ನನಗೆ ಸಿಗಬೇಕು ಎಂದು ಉಲ್ಲೇಖಿಸಿದ್ದನ್ನು ಕೇಳಿದ್ದೇನೆ. ಹೀಗೆನ್ನುವಲ್ಲಿ ಚಂದಿರ, ಚಂದಿರನೂರು ಎಂಬೆಲ್ಲ ಕಲ್ಪನೆಗಳು ನಮಗೆಷ್ಟು ಪ್ರಿಯವಾದವು ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕೆ? ಚಂದ್ರನೊಂದಿಗೆ ಹೊಂದಿಕೊಂಡಂಥ ಹೆಸರುಗಳು ಒಂದಕ್ಕಿಂತ ಒಂದು ಚಂದ. ಮೃಗಾಂಕ, ಶಶಾಂಕ, ತಿಂಗಳು, ತಂಗದಿರ ಮುಂತಾದ ಹೆಸರುಗಳೇ ತಂಪಾದ ಭಾವನೆ ಮೂಡಿಸುತ್ತವೆ. ಇಂದುಮತಿ, ಇಂದುವದನೆ, ಇಂದುಲೇಖ ಎಂದೆಲ್ಲ ಕರೆದರೆ ಚಂದ್ರಮತಿ, ಚಂದ್ರಮುಖಿ, ಚಂದ್ರಲೇಖೆಯರೇನು ಬೇಸರಿಸಲಾರರು. ಆದರೆ ಚಂದ್ರಕಲಾಧರಿಯರನ್ನ ಚಂದ್ರಕಲೆ ಎಂದು ಕರೆದರೆ ಕುಚೇಷ್ಟೆಯಾದೀತು ಎಚ್ಚರ. ಪೂರ್ಣಚಂದ್ರನತ್ತ ನಗೆ ಚೆಲ್ಲುವ ಪೂರ್ಣಿಮೆಯನ್ನ ಕಂಡು ಚಂದ್ರಶೇಖರ, ಸೋಮಶೇಖರರ ಮುಖದಲ್ಲೂ ನಗೆ ಮೂಡಬಹುದು. ಪ್ರೇಮಿಗಳ ಪಾಲಿಗೆ ಕಡಲ ಮೋಹಿತ, ತಾರೆಯರ ಪಾಲಿಗೆ ಉಡುಪತಿ, ನಿಶೆಯ ಪಾಲಿಗೆ ಯಾಮಿನೀಕರ. ನಮಗೆಲ್ಲ ಇಷ್ಟೊಂದು ಪ್ರಿಯನಾದ ಚಂದ್ರನನ್ನು ಶಾಪ ಬಿಡಲಿಲ್ಲ. ಭಾದ್ರಪದ ಚೌತಿಯಂದು ಸಿಕ್ಕಾಪಟ್ಟೆ ತಿಂದು ಹೊಟ್ಟೆ ಒಡೆದುಕೊಂಡು ಹಾವು ಸುತ್ತಿಕೊಂಡ ಗಣಪತಿಯನ್ನು ಕಂಡು ನಕ್ಕಿದ್ದನಂತೆ ಚಂದ್ರ. ಕುಪಿತನಾದ ಗಣಪತಿ ಚೌತಿ ಚಂದ್ರನ ಮುಖ ನೋಡಿದವರ ಮೇಲೆ ಆಪಾದನೆ ಬರಲಿ ಎಂದು ಶಪಿಸಿದ ಕತೆ ಹೊಸತೇನಲ್ಲ. ಇದೇ ಕಾರಣದಿಂದಾಗಿ ಕೃಷ್ಣನ ಮೇಲೆ ಬಂದ ಕಳ್ಳತನದ ಆಪಾದನೆ ಹೋಗುವುದಕ್ಕೆ ಶಮಂತಕ ಮಣಿಯನ್ನು ತಂದು ಈ ನೆವದಲ್ಲಿ ಇನ್ನೊಂದೆರಡು ಮದುವೆ ಆಗಬೇಕಾಯಿತು. ಮೊದಲಿಗೆ ನಷ್ಟ ಎನಿಸಿದ್ದು ಮತ್ತೆ ಲಾಭವಾಗುವುದು ಹೀಗೆ ಅಲ್ಲವೇ? ಈ ಲಾಭ ನಷ್ಟಗಳು ಏನೇ ಇರಲಿ, ಗ್ರಹಣದ ಹೆಸರಿನಲ್ಲಿ ಚಂದಿರನ ಮೇಲೆ ಒಂದಿಷ್ಟು ಹರಟೆಯಾಯಿತು. ಈಗ ಕ್ಷೇಮವಾಗಿ ಗ್ರಹಣ ನೋಡುವ ಸಾಧನಗಳು ಲಭ್ಯವಿರುವಾಗಲೂ ಪ್ರಯೋಜನ ಪಡೆಯದೆ ಹೆದರಿಕೊಂಡು ಕುಳಿತರೆ ನಷ್ಟ ಯಾರಿಗೆ ಎನ್ನುವುದನ್ನು ನಾವು ಯೋಚಿಸಬೇಕು. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜೀವನಕ್ಕೆ ಮಂಕುತಿಮ್ಮ ಅನ್ನುವ ಕವಿವಾಣಿ ಸದಾ ನಮ್ಮ ಮನದಲ್ಲಿರಲಿ.